ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ದ ವಾಯ್ಸ್ ಆಫ್ ಹೋಪ್ ಬಾನುಲಿ ಕಾರ್ಯಕ್ರಮ. ನಮಸ್ಕಾರ ಪ್ರೀತಿಯ ಕೇಳುಗರೆ, ನಾನು ನಿಮ್ಮ ಆಕಾಂಕ್ಷಾ ಪಾಲ್. ನಮ್ಮ ನಿಲಯದ ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂದಿನ 30 ನಿಮಿಷಗಳಲ್ಲಿ ಸುಮಧುರ ಹಾಡುಗಳು ಹಾಗೂ ದೇವರ ವಾಕ್ಯವನ್ನು ಕೇಳೋಣ. ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುಮಧುರ ಗೀತೆಯನ್ನು ಆಲಿಸೋಣ. ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684773 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಿಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಈಗ ನಮ್ಮ ಬಾನಲಿ ಬೋಧಕರಾದಂಥ ಸುರೇಂದ್ರ ರವರಿಂದ ದೇವರ ವಾಕ್ಯವನ್ನು ಕೇಳೋಣ.
ಪವಿತ್ರಾತ್ಮನ ಮೇಲೆ ಅವಲಂಬಿಸುವುದು. ನಮಸ್ಕಾರ ಆತ್ಮೀಯ ಕೇಳುಗರೆ, ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ಅನುದಿನದ ಮನ್ನಾ ಬಾನುಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಿಮ್ಮ ಬಾನುಲಿ ಬೋಧಕನಾದ ಸುರೇಂದ್ರನು ಮಾಡುವ ನಮಸ್ಕಾರಗಳು. ಈ ಬಾನುಲಿ ಕಾರ್ಯಕ್ರಮವು ತಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂಬುದಾಗಿ ನಾವು ನಂಬುತ್ತೇವೆ ಮತ್ತು ನಿಮಗಾಗಿ ನಿತ್ಯವೂ ಪ್ರಾರ್ಥಿಸುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಸಲಹೆ, ಪ್ರಾರ್ಥನಾ ವಿಜ್ಞಾಪನೆಗಳು ಇರುವುದಾದರೆ ನೀವು ನಮಗೆ ಪತ್ರಗಳ ಮೂಲಕವಾಗಿ ಅಥವಾ ದೂರವಾಣಿ ಮೂಲಕವಾಗಿ ಸಂಧಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆಯು 9060684773. ನಮ್ಮ ಇಮೇಲ್ ಅಡ್ರೆಸ್ surendrajohn456@gmail.com. ಈ ರೇಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮೊಬೈಲ್ನಲ್ಲಿ ಸಹ ಕೇಳಬಹುದು. ನಿಮ್ಮಲ್ಲಿ ಐಫೋನ್ ಮತ್ತು ಆಂಡ್ರಾಯ್ಡ್ ಮೊಬೈಲ್ ಇರುವುದಾದರೆ ಪ್ಲೇಸ್ಟೋರ್ಗೆ ಹೋಗಿ AWR 360 ಎಂಬ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಈ ಕನ್ನಡ ಕಾರ್ಯಕ್ರಮವನ್ನು ಕೇಳಬಹುದು. ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮದ ಮೂಲಕ ನೀವು ದೇವರ ಆಶೀರ್ವಾದ ಮತ್ತು ಅದ್ಭುತಗಳನ್ನು ಹೊಂದಿರುವುದಾದರೆ ನಿಮ್ಮ ಸಾಕ್ಷಿಯ ಜೀವಿತವನ್ನು ನಮ್ಮ ಕೂಡ ಹಂಚಿಕೊಳ್ಳುವ ಹಾಗೆ ತಮ್ಮಲ್ಲಿ ಕೇಳಿಕೊಡುತ್ತೇವೆ. ಈ ದಿನ ಸತ್ಯವೇದ ಭಾಗದಿಂದ ಆರಿಸಿಕೊಂಡಂಥ ವೇದ ಭಾಗವು ಪವಿತ್ರಾತ್ಮನ ಮೇಲೆ ಅವಲಂಬಿಸುವುದು ಎಂಬುದಾಗಿ. ದೇವರು ನಮಗೆ ಮಾರ್ಗದರ್ಶನ ಮಾಡುವ ವಿಧಾನವೆಂಬ ವಿಷಯಕ್ಕೆ ನಾವು ಬರುವಾಗ, ನಾವು ದೇವರ ಭಕ್ತರ ಅನುಭವಗಳಿಗಿಂತ ಸತ್ಯವೇದ ನಿಯಮಗಳು ಹೆಚ್ಚು ಪ್ರಾಮುಖ್ಯ ಎನ್ನುವುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಾವು ತೋರಿಸುವ ಮಾದರಿಯಲ್ಲಿಯೇ ಕಾರ್ಯನಿರ್ವಹಿಸಬೇಕೆಂದು ನಾವು ದೇವರಿಗೆ ಹೇಳಲಾಗದು. ಆತನ ಸರ್ವಸಕ್ತನಾಗಿರುವುದರಿಂದ ಸ್ವಾಭಾವಿಕವಾಗಿ ವಿಧಾನವಿಲ್ಲದೆ ಕೆಲ ಸಮಯಗಳಲ್ಲಿ ಆತನು ಅದ್ಭುತಕರವಾಗಿ ಮಾರ್ಗದರ್ಶನ ಮಾಡಬಹುದು. ಇಸ್ರಾಯೇಲರು ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕೆ ಮುಂಚೆ ಅವರನ್ನು ಅರಣ್ಯದಲ್ಲಿ ಮೇಘಸ್ತಂಭದಿಂದಲೂ ಅಗ್ನಿಸ್ತಂಭದಿಂದಲೂ ನಡೆಸಿದನು. ಅಪೊಸ್ತಲರ ಕೃತ್ಯದಲ್ಲಿ ಅಸಾಮಾನ್ಯವಾಗಿ ದೇವರು ತನ್ನ ಮಾರ್ಗದರ್ಶನವನ್ನು ತೋರಿಸಿದ ಘಟನೆಗಳಿವೆ. ದೇವದೂತನು ಸಮರೆ ಬಿಟ್ಟು ಮರುಭೂಮಿಗೆ ಹೋಗಲು ಫಿಲಿಪ್ಪನಿಗೆ ಹೇಳಿದನು. 8:26 ಹೇಳ್ತಕ್ಕಂಥದ್ದಾಗಿದೆ ಅಪೊಸ್ತಲರ ಕೃತ್ಯಗಳು. ಅನನೀಯನು ಸೌಲನನ್ನು ಭೇಟಿಯಾಗಬೇಕೆಂದು ದೇವರು ದರ್ಶನವನ್ನು ಹೇಳಿದನು. 9:16 ಅನ್ಯರಿಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗಬೇಕೆಂದು ದೇವರು ಪೇತರನಿಗೆ ದರ್ಶನವನ್ನು ತೋರಿಸಿದನು. 10:9:16 ಮೆಕೆದೋನಕ್ಕೆ ಹೋಗಬೇಕೆಂದು ಪೌಲನಿಗೆ ದರ್ಶನವಾಯಿತು. ಎಸ್ಲೇಮಿನಲ್ಲಿ ಆತನಿಗೆ ದೇವರು ಮಾಡಿದ ಮಾರ್ಗದರ್ಶನದ ಬಗ್ಗೆ ಉಲ್ಲೇಖಿಸುತ್ತಾನೆ. ಆದರೆ ಇವುಗಳು ನಿಯಮಗಳಿಗೆ ಹೊರತಾಗಿವೆ. ಇದೇ ರೀತಿಯಲ್ಲಿ ದೇವರು ತನ್ನ ಮಕ್ಕಳನ್ನು ಇಂದು ಸಹ ನಡೆಸುವನು ಎನ್ನುವುದನ್ನು ಪೂರ್ತಿಯಾಗಿ ಅಲ್ಲೆಗೆಳೆಯಲು ಸಾಧ್ಯವಿಲ್ಲ. ಆದರೆ ಈಗ ಅವುಗಳು ವಿರಳ. ಈ ಒಂದು ಪುಸ್ತಕದಲ್ಲಿ ಕೇವಲ ಸ್ವಾಭಾವಿಕವಾಗಿ ಮಾರ್ಗದರ್ಶನ ವಿಧಾನವನ್ನು ನಾವು ನೋಡಲಿಕ್ಕಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಚಿತ್ತವನ್ನು ಕಂಡುಕೊಳ್ಳುವುದು ಸುಲಭವಾಗಿತ್ತೆಂದು ತೋರುತ್ತದೆ. ಅನೇಕ ವಿಷಯಗಳಲ್ಲಿ ಮೋಶೆಯ ಧರ್ಮಶಾಸ್ತ್ರವು ಸ್ಪಷ್ಟವಾಗಿತ್ತು. ಅರಣ್ಯದಲ್ಲಿ ಇಸ್ರಾಯೇಲರು ಹಗಲಿನಲ್ಲಿ ಮೇಘಸ್ತಂಭವನ್ನು, ರಾತ್ರಿಯಲ್ಲಿ ಅಗ್ನಿಸ್ತಂಭವನ್ನು ಅನುಸರಿಸಬೇಕಾಗಿತ್ತು. ಯಾವಾಗ ಮತ್ತು ಎಲ್ಲಿ ಹೋಗಬೇಕೆಂದು ತಿಳಿಯಲು ಅವರು ಆತ್ಮೀಕ ವ್ಯಕ್ತಿಗಳಾಗಿರಬೇಕಿರಲಿಲ್ಲ, ಆದರೆ ದೃಷ್ಟಿ ಮಾತ್ರ ಚೆನ್ನಾಗಿರಬೇಕಿತ್ತು. ಮಹಾಯಾಜಕನು ದೇವರ ಚಿತ್ತವನ್ನು ತಿಳಿಯಬೇಕಿದ್ದರೆ ಹುರಿಂ ಮತ್ತು ತಮ್ಮಿಮ್ನನ್ನು ಸ್ವರ ಸನ್ನಿಧಿಯಲ್ಲಿ ಆಡುವಾಗ ಅವುಗಳು ಹೌದು ಅಥವಾ ಇಲ್ಲವೆಂದು ಸೂಚಿಸುತ್ತಿದ್ದವು, ನಮ್ಮ ಗ್ರಹಿಕೆಗೆ ಒಳಗಾಗಿದ್ದವು. ಪವಿತ್ರಾತ್ಮ ಮೇಲೆ ನಾವು ಅವಲಂಬಿಸಬೇಕಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಈ ಆಧುನಿಕ ದಿನಗಳಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟಕರವಾಗಿ ತೋರುತ್ತದೆ. ಆದ್ದರಿಂದಲೇ ದೇವರು ನಾವು ಆತನ ಚಿತ್ತಾನುಸಾರವಾದದ್ದು, ಮೆಚ್ಚುಗೆಯಾದದ್ದು, ಉತ್ತಮವಾದದ್ದು, ದೋಷವಿಲ್ಲದ್ದು ವಿವೇಚಿಸಬೇಕೆಂದು ಬಯಸ್ತಾನೆ. ರೋಮಾಪುರದ ಪತ್ರಿಕೆ 12:2 ಹಳೆ ಒಡಂಬಡಿಕೆಯಲ್ಲಿದ್ದ ಬಾಹ್ಯರ ಮಾರ್ಗದರ್ಶನ ಬದಲಿಗೆ ಈಗ ಪವಿತ್ರಾತ್ಮನು ತಾನೇ ವಿಶ್ವಾಸಿಯ ಮಾರ್ಗದರ್ಶಕನಾಗಿ ಅವನಲ್ಲಿ ವಾಸಿಸುತ್ತಾನೆ. ಬಾಹ್ಯರ ಮಾರ್ಗದರ್ಶನವು, ಆಂತರ್ಯದ ಮಾರ್ಗದರ್ಶನವು ದೇವರು ಇಂದು ತನ್ನ ಎಲ್ಲ ಮಕ್ಕಳನ್ನು ಈ ರೀತಿಯಾಗಿ ನಡೆಸಲು ಇಚ್ಛಿಸುತ್ತಾನೆ. ದೇವರ ಚಿತ್ತವನ್ನು ಹುಡುಕುವಾಗ ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮನು ಏನು ಹೇಳುತ್ತಿದ್ದಾನೆಂದು ತಿಳಿದುಕೊಳ್ಳುವುದು ಅವಶ್ಯ. ಆದ್ದರಿಂದ ನಾವು ಪವಿತ್ರಾತ್ಮ ಭರಿತರಾಗಿರುವುದು ನಮ್ಮ ಮೊದಲ ಅವಶ್ಯಕತೆಯಾಗಿದೆ. ಅವಶ್ಯ ಸತ್ಯವೇದ ಹೀಗೆ ಹೇಳುತ್ತದೆ, ಅಸ್ಪಷ್ಟವಾದ ಯೋಜನೆ ಮಾಡದೆ, ಮೂರ್ಖರಾಗಿರದೆ ದೇವರ ಚಿತ್ತವೇನೆಂದು ತಿಳಿದುಕೊಂಡು ಅದನ್ನು ಭದ್ರವಾಗಿ ಹಿಡಿದು ಆದ್ದರಿಂದ ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿದೆ ಎಂಬುದಾಗಿ Ephesians 5:17-18 ಹೇಳುತ್ತದೆ. Luke 4:1 ಸಹ ವಾಕ್ಯವು ಅಂದು ಭರಿತನಾಗಿ ಆತ್ಮನಿಂದ ನಡೆಸಲ್ಪಟ್ಟನು. ಕರ್ತನಾದ ಯೇಸುವು ಭೂಲೋಕದಲ್ಲಿರುವಾಗ ಪವಿತ್ರಾತ್ಮನ ಅಂತರ್ಯದ ಸಾಕ್ಷಿಯಿಂದ ನಡೆಸಲ್ಪಡುತ್ತಿದ್ದೇನೆ ಹೊರತು ಮನುಷ್ಯನು ಬಲತ್ಕಾರದಿಂದಾಗಲಿ ನಡೆಸಲ್ಪಡಲಿಲ್ಲ. ಆತ್ಮನ ಧ್ವನಿಗೆ ಕಿವಿಗೊಡುವ ಸೂಕ್ಷ್ಮತೆಯು ಆದಿ ಕ್ರೈಸ್ತರಲ್ಲಿಯೂ ಇತ್ತು. ಅಪೋಸ್ತರ ಕೃತ್ಯದಲ್ಲೂ ಫಿಲಿಪ್ಪನು ಆತ್ಮನ ಅಂತರ್ಯದ ಸ್ವರಕ್ಕೆ ವಿಧೇಯನಾಗಿ ಇಥೋಪಿಯದ ಕಂಚಿಕೆಯ ರಥವನ್ನು ಸೇರಿಕೊಂಡನು ಎಂಬುದಾಗಿ ಅಪೋಸ್ತಲ ಕೃತ್ಯಗಳು 8:29 ಹೇಳುತ್ತದೆ. ಪೇತ್ರನು ಸಹ ಆತ್ಮನ ಸ್ವರಕ್ಕೆ ವಿಧೇಯನಾಗಿ ಕೊರ್ನೇಲನ ಮನೆಗೆ ಹೋದನು ಎಂಬುದಾಗಿ ಅಪೋಸ್ತಲ ಕೃತ್ಯಗಳು 19:20 ಹೇಳುತ್ತದೆ. ಅಂತಿಯೋಕ್ಯದಲ್ಲಿದ್ದ ಸಭೆಯ ಹಿರಿಯರು ತಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಸಾಕ್ಷಿಯನ್ನರಿತು ಸೌಲ ಭಾರ್ನಬರನ್ನ ಪರದೇಶದ ಅಂದರೆ ಸುವಾರ್ಥ ಸೇವೆಗೆ ದೃಢೀಕರಿಸಿದರು. ಅಪೋಸ್ತಲ ಕೃತ್ಯಗಳು 13:2 ಅದೇ ಆತ್ಮನು ಇಂದು ಸಹ ನಮ್ಮನ್ನು ಪ್ರತಿಯೊಂದು ನಿರ್ಣಯದಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಆತ್ಮನ ಸ್ವರವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಪವಿತ್ರಾತ್ಮನು ದೊಡ್ಡ ಸ್ವರದಿಂದ ಮಾತನಾಡುವ ಬದಲು ಆಂತರ್ಯದಲ್ಲಿ ಆತ್ಮನ ಮೇಲೆ ಭಾರ ಹಾಕುವುದರ ಮೂಲಕ ಮಾತನಾಡ್ತಾನೆ. ನಾವೊಂದು ಕಾರ್ಯವನ್ನು ಕೈಗೊಳ್ಳಬೇಕೆಂದಿರುವಾಗ ಅದನ್ನು ಕೈಗೊಳ್ಳಬೇಕೋ ಬೇಡವೋ ಎಂದು ಆತನು ನಮ್ಮ ಆಂತರ್ಯದಲ್ಲಿ ನುಡಿಯುತ್ತಾನೆ. ಸಾಮಾನ್ಯವಾಗಿ ಇದು ಬಹಳ ಸಮಯ ಪ್ರಾರ್ಥನೆಯಲ್ಲಿ ಕಳೆದು ಆ ಕಾರ್ಯದ ಅನುಕೂಲತೆಗಳನ್ನು ಪರಿಶೀಲಿಸಿದ ಮೇಲೆ ಆಗುವ ಪರಿಣಾಮ. ಹೇಗೂ ಕೆಲವು ಸಾರಿ ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕೆಂದು ಪವಿತ್ರಾತ್ಮನು ಪಕ್ಕನೆ ನಮಗೆ ಒತ್ತಾಯಿಸಬಹುದು. ಆದರೆ ಕೆಲವು ಹಾಸ್ಯಾಸ್ಪದ ವಿಷಯಗಳನ್ನು ಮಾಡಲು ಸೈತಾನನು ನಮ್ಮನ್ನು ಪ್ರೇರೇಪಿಸಬಹುದು, ಅಥವಾ ಅವುಗಳು ನಮ್ಮಿಂದಲೇ ಬರಬಹುದು. ಆದ್ದರಿಂದ ನಾವು ಎಚ್ಚರವಾಗಿರಬೇಕು. ಏನೇ ಆದರೂ ಸತ್ಯವೇದದ ಬೋಧನೆಗೆ ವಿರುದ್ಧವಾಗಿ ಏನನ್ನಾದರೂ ಮಾಡಲಿಕ್ಕೆ ಪವಿತ್ರಾತ್ಮನು ಎಂದು ನಡೆಸುವುದಿಲ್ಲ. ಯಾವುದೇ ಒಂದು ವಿಷಯದ ಬಗ್ಗೆ ಪ್ರಾರ್ಥಿಸುವಾಗ ಪವಿತ್ರಾತ್ಮನು ಅದರ ಬಗ್ಗೆ ಹೆಚ್ಚಾದ ಮನಃಶಾಂತಿಯನ್ನು ಮತ್ತು ನಮ್ಮ ಆತ್ಮದಲ್ಲಿ ಹೆಚ್ಚಿನ ಒತ್ತಡವನ್ನುಂಟು ಮಾಡುವುದರ ಮೂಲಕ ನಾವು ಪವಿತ್ರಾತ್ಮನ ಧ್ವನಿಯನ್ನು ಸ್ಪಷ್ಟವಾಗಿ ಅರಿಯುತ್ತೇವೆ. ಪವಿತ್ರಾತ್ಮನ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ ಎಂಬುದಾಗಿ ರೋಮಾಪುರದ ಪತ್ರಿಕೆ 8:6 ಹೇಳುತ್ತದೆ. ಆದರೆ ಸೈತಾನನ ಧ್ವನಿಯು ಸಾಮಾನ್ಯವಾಗಿ ಪೀಡಿಸುವುದು ಮತ್ತು ನ್ಯಾಯ ತೀರ್ಪಿನ ಭಯ ಹುಟ್ಟಿಸುವುದು ಆಗಿದೆ. ದೇವರು ಯಾವಾಗಲೂ ಸಾಕಷ್ಟು ಸಮಯವನ್ನು ಕೊಟ್ಟು ನಾವು ಅವಲೋಕಿಸುವಂತೆ ಆತನು ಮಾಡ್ತಾನೆ. ಕೆಲವು ಸಾರಿ ಆತ್ಮನ ನಡೆಸುವಿಕೆಯನ್ನು ನಮ್ಮ ಮನಸ್ಸು ಪೂರ್ತಿಯಾಗಿ ಗ್ರಹಿಸುವುದಿಲ್ಲ. ಒಬ್ಬ ಅಮೆರಿಕದ ಬೋಧಕರು ಸ್ಟೀವನ್ ಗ್ರೆಲೆಟ್ ಎಂಬುವರಿಗೆ ನಿರ್ಜನವಾದ ಒಂದು ಕ್ಯಾಂಪ್ಗೆ ಹೋಗಿ ಸುವಾರ್ತೆಯನ್ನು ಸಾರಲು ಆತ್ಮನು ಪ್ರೇರೇಪಿಸಿದನು. ಅವರು ಖಾಲಿಯಾದ ಆ ಒಂದು ಊಟದ ಕೊಠಡಿಯಲ್ಲಿ ನಿಂತು ಸುವಾರ್ತೆ ಸಾರಿದನು. ಅಲ್ಲಿ ಯಾರೂ ಇರಲಿಲ್ಲ. ಅನೇಕ ವರ್ಷಗಳ ನಂತರ ಲಂಡನ್ನಲ್ಲಿ ಒಬ್ಬ ಮನುಷ್ಯನು ಗ್ರೆಲೆಟ್ ಅವರನ್ನು ಸಂಧಿಸಿ ಆ ದಿನದ ಕ್ಯಾಂಪ್ನಲ್ಲಿ ತಾನು ಅಡುಗೆ ಮಾಡುವವನಾಗಿದ್ದು ಕಿಟಕಿಯ ಹೊರಗೆ ಅಡಗಿಕೊಂಡು ಸುವಾರ್ತೆಯನ್ನು ಕೇಳಿ ಮಾನಸಾಂತರಪಟ್ಟು ಕರ್ತನ ಸೇವೆಯಲ್ಲಿ ಮುಂದುವರಿಯುತ್ತಿದ್ದೇನೆಂದು ಅವರಿಗೆ ತಿಳಿಸಿದನಂತೆ. ಈ ರೀತಿಯ ಮಾರ್ಗದರ್ಶನವು ಅತಿ ಅಪರೂಪ ಅನೇಕ ಸಾರಿ ನಮ್ಮ ಹೃದಯದ ಮತ್ತು ಆತ್ಮದ ಧ್ವನಿಯನ್ನು ಗುರುತಿಸುವುದು ಸುಲಭವಾಗಿರುವುದಿಲ್ಲ. ಯಾಕೆಂದರೆ ನಮ್ಮ ಹೃದಯವು ಬಹು ವಂಚಕ. ಉದಾಹರಣೆಗೆ, ವಿವಾಹದ ಬಗ್ಗೆ ಒಬ್ಬ ವ್ಯಕ್ತಿಯನ್ನು ಕುರಿತು ಆಲೋಚಿಸುವಾಗ ಪ್ರತಿ ಸಾರಿ ನಾವು ಅವಳ ಬಗ್ಗೆ ಯೋಚಿಸುವಾಗ ನಮ್ಮಲ್ಲಿ ಉಂಟಾಗುವ ಶಾಂತಿ ಸಂತೋಷವನ್ನು ಪವಿತ್ರಾತ್ಮನ ಸಾಕ್ಷಿ ಎಂದು ತಪ್ಪಾಗಿ ಭಾವಿಸುವ ಸಾಧ್ಯತೆ ಇದೆ. ಆದರೆ ನಮ್ಮ ಉದ್ದೇಶಗಳನ್ನು ಪರೀಕ್ಷಿಸಿ ಕೇವಲ ದೇವರಿಗೆ ಮಹಿಮೆಯಾಗುವುದಕ್ಕೂ ಮತ್ತು ಆತನ ಆರಿಸುವ ಯಾವುದಕ್ಕೂ ನಾವು ಸಿದ್ಧರಿದ್ದರೆ ನಾವು ಮೋಸ ಹೋಗುವ ಸಾಧ್ಯತೆ ಬಹಳ ಕಡಿಮೆಯಾಗುತ್ತದೆ. ಸಾಮಾನ್ಯವಾಗಿ ಇಂತಹ ಸಮರ್ಪಣೆ ಇಲ್ಲದಿರುವಲ್ಲಿ ಅಥವಾ ನಮ್ಮಲ್ಲಿ ಸ್ವಾರ್ಥ ಉದ್ದೇಶವೂ ಇರುವಲ್ಲಿ ನಾವು ಮಾರ್ಗದರ್ಶನ ಉಂಟು. ಕೆಲವು ಸಾರಿ ನಾವು ಬಯಸಿದ್ದೇ ದೇವರ ಚಿತ್ತವೂ ಆಗಿರಬಹುದು ಅಥವಾ ಒಂದೊಂದು ಸಾರಿ ಇಲ್ಲದಿರಬಹುದು. ದೇವರ ಚಿತ್ತವು ಯಾವಾಗಲೂ ಬಹು ಕಷ್ಟಕರವಾದ್ದೆಂದು ನಾವು ಭಾವಿಸಬಾರದು. ಅದು ಅತಿ ಸುಲಭವಾದದ್ದು ಅಲ್ಲ. ಕಷ್ಟಕರವಾದ ಪರಿಸ್ಥಿತಿಯಲ್ಲಿರುವಾಗ ಅಥವಾ ಕಷ್ಟಕರವಾದ ಕೆಲಸ ನಮಗಿರುವಾಗ ಅಲ್ಲಿಂದ ಓಡಿ ಹೋಗಬೇಕೆಂದು ನಮಗೆ ಅನಿಸಿರಬಹುದು. ಇದು ಪವಿತ್ರಾತ್ಮನ ನಡೆಸುವಿಕೆ ಎಂದು ನಾವು ಭಾವಿಸಬಹುದಾದಾಗಿದೆ. ಇಂತಹ ಸಂಶಯಾತ್ಮಕ ಸಂದರ್ಭಗಳಲ್ಲಿ ನಾವು ದೇವರ ಮೇಲೆ ಭರವಸೆ ಬಿಟ್ಟು ಪ್ರತಿ ಒಂದರಲ್ಲಿಯೂ ಆತನ ಜಯವು ಪ್ರಕಟವಾಗುವಂತೆ ಆತನು ಕೃಪೆ ಕೊಡುವಂತೆ ಕಠಿಣವಾದ ಮಾರ್ಗವನ್ನೇ ಆರಿಸಿಕೊಳ್ಳೋಣ. ಒಂದು ಕಾರ್ಯವನ್ನು ಕೈಗೊಳ್ಳುವಾಗ ಇನ್ನೊಂದು ಪ್ರಾಯೋಗಿಕ ಹೆಜ್ಜೆಯು ಏನೆಂದರೆ, ನಾವು ಒಂದು ಆಳೆಯ ಮೇಲೆ ಆ ವಿಷಯದ ಬಗ್ಗೆ ಅದರ ಪರವಾಗಿ ಅದರ ವಿರುದ್ಧವಾಗಿ ಇರುವ ಕಾರಣಗಳನ್ನು ಬರೆಯುವುದು. ಈ ಕಾರಣಗಳಿಗಾಗಿ ಪ್ರತಿದಿನ ಪ್ರಾರ್ಥಿಸಿರಿ ಮತ್ತು ಅವಶ್ಯವಿದ್ದರೆ ಅದನ್ನು ವಿಮರ್ಶೆ ಮಾಡಿರಿ. ಇವೆರಡರಲ್ಲಿ ಯಾವುದನ್ನಾದರೂ ಸ್ವೀಕರಿಸಿಕೊಳ್ಳಲು ಯಥಾರ್ಥವಾಗಿ ಸಿದ್ಧರಿರಬೇಕು. ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿರುವಾಗ ಆತ್ಮನು ನೀವೇನು ಮಾಡಬೇಕೆಂದು ನಿಮ್ಮ ಆತ್ಮದಲ್ಲಿ ತಿಳಿಸುತ್ತಾನೆ. ಹೀಗೆ ಒಂದು ದಿಸೆಯಲ್ಲಿ ನಿಮ್ಮಲ್ಲಿನ ಸಮಾಧಾನ ಹೆಚ್ಚುತ್ತಾ ಬರುತ್ತಿದೆ. ಸಾಮಾನ್ಯವಾಗಿ ದೇವರು ಇದನ್ನು ನೀವು ಮಾಡಬೇಕೆಂದು ಸೂಚಿಸುತ್ತಾನೆ. ಪವಿತ್ರಾತ್ಮನ ಮೂಲಕ ಕ್ರಿಸ್ತನಿಂದ ಬರುವ ಸಮಾಧಾನವು ನಿರಂತರವಾಗಿ ನಿಮ್ಮ ಹೃದಯದಲ್ಲಿದ್ದು ನಿಮ್ಮ ಮನಸ್ಸಿನಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ನಿರ್ಧರಿಸಲಿ ಎಂಬುದಾಗಿ ಕೊಲೆಸ್ಯ 3:15 ಹೇಳ್ತದೆ. ಉದಾಹರಣೆಗೆ ನಾವು ಅನೇಕ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳಬಹುದಾಗಿದೆ. ಪ್ರೇರೆ, ಈ ಒಂದು ನಮ್ಮ ಸಮಾಧಾನವು ಕಳೆದು ಹೋದರೆ ನಾವು ಸಹ ನಿಲ್ಲಬೇಕು. ಆತ್ಮದಲ್ಲಿ ಪರಿಪೂರ್ಣ ಸಮಾಧಾನ ಇರುವಾಗ ಮಾತ್ರ ನಾವು ಮುಂದೆ ಸಾಗಬೇಕಾಗಿದೆ. ಆತ್ಮನ ಪ್ರಾಮುಖ್ಯತೆಯನ್ನು ತಿಳಿಯುವುದು ಹೇಗೆ? ಪವಿತ್ರಾತ್ಮನ ಅಂತರದ ಸಾಕ್ಷಿಯ ಪ್ರಾಮುಖ್ಯತೆಯನ್ನು ತಿಳಿಯುವುದರ ಬಗ್ಗೆ ಈ ಒಂದು ವಾಕ್ಯವು ನಾವು ಓದಲ್ಪಟ್ಟಿದ್ದೇವೆ. ಯಾಕೆಂದರೆ ದೇವರು ಇದರ ಮೂಲಕವಾಗಿ ತನ್ನ ಮಕ್ಕಳನ್ನು ಇಂದು ನಡೆಸುವನು. ಆಂತರ್ಯದಲ್ಲಿ ಪವಿತ್ರಾತ್ಮನಿಂದಾಗುವ ಪ್ರೇರಣೆಯನ್ನು ಮತ್ತು ತಡವಿಕೆಯನ್ನು ನಾವು ತಿಳಿದು ವಿಧೇಯರಾಗುವುದು ಅವಶ್ಯ. ಸರಿ ತಪ್ಪು ಎಂಬ ತಿಳುವಳಿಕೆಯಿಂದ ಮುಂದುವರಿಯುವುದು ಮಾತ್ರ ಸಾಲದು. ಅದು ಹಳೆಯ ಒಡಂಬಡಿಕೆಯಲ್ಲಿ ಉನ್ನತ ಮಟ್ಟ. ನಾವು ಹೊಸ ಒಡಂಬಡಿಕೆಯಲ್ಲಿ ಉನ್ನತ ಮಟ್ಟಕ್ಕೆ ಕರೆಯಲ್ಪಟ್ಟಿದ್ದೇವೆ. ದೇವರ ಜೀವನದಲ್ಲಿ ಪಾಲುಗಾರರಾಗಿ ಅದರಿಂದ ನಡೆಸಲ್ಪಡಬೇಕು. ಈ ಎರಡು ಮಟ್ಟದ ಜೀವಿತವು ಎದೇನ್ ತೋಟದಲ್ಲಿದ್ದ ಎರಡು ಮರಗಳಿಗೆ ಹೋಲಿಕೆಯಾಗಿದೆ. ಒಳ್ಳೆಯದರ ಕೆಟ್ಟದರ ಅರಿವನ್ನುಂಟು ಮಾಡುವ ಮತ್ತು ಜೀವವೃಕ್ಷದ ಮರ ಒಳ್ಳೆಯದು ಕೆಟ್ಟದು ಏನು ಎಂದು ತೋರಿಸುವ ನೈತಿಕ ಮಟ್ಟವು ಒಳ್ಳೆಯದೇ, ಆದರೆ ಅದು ಧರ್ಮಶಾಸ್ತ್ರಕ್ಕೆ ಅಧೀನರಾಗಿರುವುದಾಗಿದೆ. ಕ್ರೈಸ್ತಿಯ ಮಟ್ಟವು ಇನ್ನೂ ಉನ್ನತವಾಗಿದೆ ಎಂಬುದಾಗಿ ಮತ್ತಾಯ 5:17-18 ಹೇಳುತ್ತದೆ. ಹೊಸ ಜೀವಿತದಲ್ಲಿ ದೇವರು ನಮಗೆ ನೂತನ ಕಾಯ್ದೆ ಕಾನೂನುಗಳನ್ನು ಅನುಸರಿಸಬೇಕೆಂದು ಅವುಗಳನ್ನು ಕೊಡದಿದ್ದರೂ ಅನೇಕ ಕ್ರೈಸ್ತರು ಬಾಹ್ಯರ ಮಟ್ಟವನ್ನು ಅನುಸರಿಸುವುದು ಬಹು ಆಶ್ಚರ್ಯದ ಸಂಗತಿ. ನೀವು ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಎಂದು ಆತನ ನಮ್ಮನ್ನು ಹೊಸ ಸೀನಾಯಿ ಬೆಟ್ಟಕ್ಕೆ ತರಲಿಲ್ಲ ಕ್ರೈಸ್ತನಾಗಿ. ಈಗ ನೀವು ಕ್ರಿಸ್ತನ ಜೀವಿತವನ್ನು ಪಡ್ಕೊಂಡಿದ್ದೆ ಮತ್ತು ಈಗ ಆತನ ಪ್ರತಿಕ್ರಿಯೆಯನ್ನು ಗಮನಿಸಬೇಕು. ನೀನು ಏನೇ ಕಾರ್ಯ ನಿರ್ವಹಿಸಬೇಕಾದಾಗ ನಿನ್ನಲ್ಲಿ ಆ ಜೀವಿತವು ಸಾಧಿಸುವಂತೆ ಮೇಲೇರುತ್ತದೆ. ನಿಮ್ಮೊಳಗೆ ಸಕಾರಾತ್ಮಕವಾದ ಆಂತರ್ಯದ ಪ್ರತಿಕ್ರಿಯೆ ಇದ್ದರೆ, ಅಭಿಷೇಕವಿದ್ದರೆ, ಅದರ ಆತ್ಮನ ತುಂಬಿಸುವಿಕೆ ಇದ್ದರೆ, ಆಗ ನೀನು ಧೈರ್ಯವಾಗಿ ಅದರಲ್ಲಿ ಸಾಗಬಹುದು. ಆಂತರ್ಯದ ಜೀವಿತವು ಅದಕ್ಕೆ ಸೂಚನೆಯಾಗಿದೆ. ಆದರೆ ಆಂತರ್ಯದ ಜೀವಿತವು ಕ್ಷೀಣಿಸುತ್ತಿದ್ದರೆ ನೀವು ಕೈಗೊಂಡ ಕಾರ್ಯವು ಎಷ್ಟೇ ಉನ್ನತವಾಗಿದ್ದರೂ ಅದನ್ನು ಕೈಬಿಡಬೇಕು. ಅನೇಕ ಆ ಕ್ರೈಸ್ತರ ನಡವಳಿಕೆಯ ಸರಿ ಅಥವಾ ತಪ್ಪು ಎಂಬ ನಿಯಮದ ಮೇಲೆ ಅವಲಂಬಿಸಿದೆ. ಇದೇ ನಿಯಮವು ಕ್ರೈಸ್ತನಿಗೂ ಮತ್ತು ಅಕ್ರೈಸ್ತನಿಗೂ ಅನ್ವಯಿಸುವುದಾದರೆ ಕ್ರೈಸ್ತನು ಹೇಗೆ ವ್ಯತ್ಯಾಸವಾಗಿದ್ದಾನೆ? ಕ್ರೈಸ್ತನು ಕ್ರಿಸ್ತನ ಜೀವಿತದಿಂದ ನಿಯಂತ್ರಿಸಲ್ಪಟ್ಟಿದ್ದಾನೆಂದು ದೇವರ ವಾಕ್ಯವು ಸ್ಪಷ್ಟಪಡಿಸುತ್ತದೆ ಹೊರತು ಬಾಹ್ಯರ ನೀತಿಯಿಂದಲ್ಲ. ದೇವರ ಬಗ್ಗೆ ಪ್ರತಿಕ್ರಿಯೆ ತೋರಿಸುವುದಕ್ಕೂ ಮತ್ತು ದೇವರ ಸಂಗತಿಗಳೆಲ್ಲದಕ್ಕೆ ವಿರೋಧವನ್ನು ತೋರಿಸುವುದಕ್ಕೂ ಒಬ್ಬ ಕ್ರೈಸ್ತನಲ್ಲಿ ಏನೇ ವಿಶಿಷ್ಟತೆ ಇದೆ? ಆದ್ದರಿಂದ ನಮ್ಮ ಆಂತರಿಕ ಪ್ರತಿಕ್ರಿಯೆ ನಾವು ಕಿವಿಗೊಡಬೇಕು. ನಾವು ನಮ್ಮದೇ ಆದ ಅಥವಾ ಇತರ ಬಾಹಿರತೆ ಮತ್ತು ತರ್ಕಗಳಿಂದ ಹಾಳಲ್ಪಡಬಾರದು. ಒಂದು ಸಂಗತಿಯನ್ನು ಇತರರು ಒಪ್ಪಬಹುದು, ಅದರ ಅನುಕೂಲ ಪ್ರತಿಕೂಲಗಳನ್ನು ನೋಡುವಾಗ ನಮಗೂ ಸರಿ ಕಾಣಬಹುದು. ಆದರೆ ಆಂತರ್ಯವು ಅದರ ವಿಷಯದಲ್ಲಿ ಏನು ಹೇಳ್ತದೆ? ಒಬ್ಬ ಕ್ರೈಸ್ತನ ನಡವಳಿಕೆಯು ಆತನ ಆಂತರ್ಯದ ಜೀವಿತದ ಮೇಲೆ ಅವಲಂಬಿಸಿದೆ ಎಂದು ತಿಳಿದಾಗ ನೀವು ಕೆಟ್ಟದನ್ನು ತ್ಯಜಿಸುವುದು ಮಾತ್ರವಲ್ಲ, ಬಾಹಿರವಾಗಿ ಒಳ್ಳೆಯದೆಂದು ನೀತಿಯೆಂದು ಕಾಣುವುದನ್ನು ಬಿಡಬೇಕಾಗುತ್ತದೆ. ಕ್ರೈಸ್ತನ ಜೀವಿತದಿಂದ ಹೊರಡುವುದೇ ಕ್ರೈಸ್ತನ ನಡವಳಿಕೆಯಾಗಿದೆ. ಆದ್ದರಿಂದ ಆತನ ಜೀವಿತದಿಂದ ದಾರಿಯಾಗಿ ಬರೆದಿರುವ ಯಾವ ಕೃತ್ಯವಾದರೂ ಅಸಮ್ಮತಿಸಬಾರದು. ಮಾನವೀಯ ಮಟ್ಟದ ಪ್ರಕಾರ ಅನೇಕ ಸಂಗತಿಗಳು ಸರಿಯಾಗಿ ಕಾಣುವವು, ಆದರೆ ಅವುಗಳಿಗೆ ದೈವಿಕ ಜೀವವಿಲ್ಲದರಿಂದ ದೇವರ ಮಟ್ಟವು ಅವುಗಳು ತಪ್ಪೆಂದು ಘೋಷಿಸುತ್ತದೆ. ಬಾಹಿರ ಸೂಚನೆಗಳಿಂದಲ್ಲ, ಆದರೆ ಆಂತರ್ಯದ ಪ್ರೇರಣೆಯಿಂದ ದೇವರ ಮಾರ್ಗಗಳು ನಮಗೆ ಗೋಚರವಾಗುತ್ತವೆ. ಆತ್ಮನ ಸಮಾಧಾನ ಮತ್ತು ಜೀವಿಸುತ್ತಾನೆ ನಿಜ ಮತ್ತು ನಮ್ಮಲ್ಲಿ ಆತನ ಜೀವವು ಏನು ಹೇಳುತ್ತದೆ ಎಂದು ವಿವೇಚಿಸಿ ನಡೆಯುವುದು ಪ್ರಾಮುಖ್ಯವಾಗಿದೆ ಪ್ರಿಯನೇ. ಹಾಗಾಗಿ ನಾವು ಈ ಒಂದು ನಿಟ್ಟಿನಲ್ಲಿ ಜೀವಿಸುವಾಗ ದೇವರ ಪರಸ್ಪರ ಅನ್ಯೋನ್ಯತೆ, ದೇವರ ಪವಿತ್ರಾತ್ಮನ ಮೇಲೆ ಅವಲಂಬಿಸುವುದು, ಹೀಗೆ ಆತನು ನಮ್ಮನ್ನು ಉನ್ನತವಾಗಿ ನಡೆಸಲಿಕ್ಕೂ ಶಕ್ತನಾಗಿದ್ದಾನೆ. ಈ ಒಂದು ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ಬರಣವು ಅತಿ ಶೀಘ್ರವಾಗ್ತಕ್ಕಂಥದ್ದಾಗಿದೆ. ಹೀಗೋ ಬೇಗನೆ ಬರ್ತೇನೆ ಎಂಬುದಾಗಿ ಆತನು ಹೇಳಿರುವಾಗ ನಾವೆಲ್ಲರೂ ಸಹ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ಅನೇಕರು ಇನ್ನೂ ತಡ ಮಾಡ್ತಕ್ಕಂಥರಾಗಿದ್ದಾನೆ. ಯೇಸು ಕ್ರಿಸ್ತನ ಬರಣು ಅತಿ ಇನ್ನೂ ತಡವಾಗ್ತದೆ ಎಂಬುದಾಗಿ ಅನೇಕರು ಅಂದುಕೊಳ್ತಕ್ಕಂಥರಾಗಿದ್ದಾರೆ. ಆದರೆ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸತಕ್ಕಂಥದ್ದಾಗಿದೆ. ಇದು ಅಂತ್ಯಕಾಲ, ಕ್ರಿಸ್ತನು ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ, ನಂಬಿಕಸ್ಥನಾಗಿದ್ದಾನೆ. ಪ್ರೇರೆ ಆತನ ಬರುವಿಕೆಗೋಸ್ಕರವಾಗಿ ನಾವು ಕಾಯುವ, ಸಿದ್ಧರಾಗುವ. ನಾವು ಮಾತ್ರವಲ್ಲ, ನಮ್ಮ ಕೂಡ ಅನೇಕ ಮಕ್ಕಳನ್ನು ಆತನ ರಾಜ್ಯಕ್ಕೆ ನಾವು ಸೇರಿಸುವಂಥ ಒಂದು ಆ ನಿಟ್ಟಿನಲ್ಲಿ ನಾವು ಜೀವಿಸಬೇಕಾಗಿದೆ. ಯಾಕೆಂದರೆ ಪವಿತ್ರಾತ್ಮನ ಮೇಲೆ ನಾವು ಅವಲಂಬಿಸುವಾಗ ದೇವರು ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ಆತನು ಕಾರ್ಯವನ್ನು ಮಾಡ್ತಕ್ಕಂಥನಾಗಿದ್ದಾನೆ, ಆತನು ತುಂಬಿಸ್ತಕ್ಕಂಥನಾಗಿದ್ದಾನೆ, ಆತನು ಮಹಿಮೆಯನ್ನು ಹೊಂದತಕ್ಕಂಥನಾಗಿದ್ದಾನೆ, ಆತನು ಉನ್ನತವಾಗಿ ನಡೆಸ್ತಕ್ಕಂಥನಾಗಿದ್ದಾನೆ. ಪ್ರಿಯರೇ, ಇಂದು ಆತ್ಮನ ಸ್ವರವನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಆತನು ಏನು ಹೇಳ್ತಾ ಇದ್ದಾನೆ ನಮ್ಮ ಕೂಡ, ನಮಗೆ ಯಾವ ರೀತಿಯಾದಂಥ ಒಂದು ಆತ್ಮೀಕವಾದಂಥ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಎಂಬುದನ್ನು ನಾವು ಸ್ವರವನ್ನು ಕೇಳಬೇಕಾಗಿದೆ ಮತ್ತು ಆತ್ಮನ ಪ್ರಾಮುಖ್ಯತೆಯನ್ನು ನಾವು ತಿಳಿಯಬೇಕಾಗಿದೆ. ಹೇಗೆ ದೇವರು ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥನಾಗಿದ್ದಾನೆ ಎಂಬುದಾಗಿ. ಹೌದು ಪ್ರೇರೆ, ಇಂದು ಅನೇಕ ಸಂಗತಿಗಳನ್ನು ನಾವು ಆತನ ಮೂಲಕವಾಗಿ ಮತ್ತು ಆತ್ಮನ ಸಹಾಯದ ಮೂಲಕವಾಗಿ ಹೇಗೆ ನಾವು ತುಂಬಿಕೊಳ್ಳಬೇಕು, ಪವಿತ್ರಾತ್ಮನು ಹೇಗೆ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾನೆ ಎಂಬುದನ್ನು ನಾವು ತಿಳಿಯುವಾಗ ನಿಜವಾದಂಥ ಆಶೀರ್ವಾದ ನಮಗೆ ಬರುವಂಥದ್ದಾಗಿದೆ. ಆದ್ದರಿಂದ ನಾವು ನಮ್ಮನ್ನು ತಗ್ಗಿಸಿಕೊಂಡು ಆತನ ಒಂದು ಸನ್ನಿಧಾನದಲ್ಲಿ ಜೀವಿಸುವ ಆತ್ಮನ ಮೂಲಕವಾಗಿ ನಾವು ತುಂಬಿಸಲ್ಪಡಲಿ ಎಂಬುದಾಗಿ ಹಾರೈಸ್ತಾ ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಕ್ಕಂಥ ಪರಲೋಕದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯದ ಭಾಗವನ್ನು ಸ್ವಾಮಿ ಪವಿತ್ರಾತ್ಮನ ಮೇಲೆ ಅವಲಂಬಿಸುವುದು ಹೇಗೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಹೌದು ದೇವರೇ, ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ತುಂಬಿಸು, ಬಲಪಡಿಸು, ನಮ್ಮ ಕೂಡ ನಿನ್ನ ಮಾತನಾಡು. ನಮ್ಮೆಲ್ಲ ಕಷ್ಟ ನೋವು ಸಂಕಟ ಬಾಧೆಗಳನ್ನು ತೆಗೆದಾಕು, ನಮ್ಮಲ್ಲಿ ಸಮಾಧಾನ ಶಾಂತಿಯನ್ನು ಕೊಡಿಸುವಾಮಿ. ಯಾರ್ಯಾರು ಕಷ್ಟದಲ್ಲಿದ್ದಾರೋ ನೋವಿನಲ್ಲಿದ್ದಾರೋ ಅವರನ್ನು ಮುಟ್ಟು ಬಿಡುಗಡೆಗೊಳಿಸು. ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದೇನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯಾರ್ಯಾರು ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ, ಪ್ರಾರ್ಥನೆಯಲ್ಲಿ ತಲೆಬಾಗಿದ್ದಾರೋ ಅವರೆಲ್ಲರನ್ನು ನಿನ್ನ ಆಶೀರ್ವಾದ ಮಾಡಿಕೊಡ್ತೇನೆ. ನಿನ್ನ ಕೃಪೆಯಿಂದ ತುಂಬಿಸು, ನಡೆಸು. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಎಲ್ಲ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ತಮ್ಮ ಪಾದಕ್ಕೆ ಅಡ್ಡಬಿದ್ದು ದೀನನಾಗಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ನಿಮಗೆ ಸತ್ಯವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ವಿಳಾಸಕ್ಕೆ ಪತ್ರ ಬರೆಯಿರಿ ಅಥವಾ ದೂರವಾಣಿ ಕರೆ ಮಾಡಿರಿ. ನಮ್ಮ ದೂರವಾಣಿಯ ಸಂಖ್ಯೆ 9060684 7373 ಹಾಗೂ 8390605299. ನಮ್ಮ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, SDA ಮಿಷನ್ ಕಾಂಪೌಂಡ್, ಸ್ಯಾಲಸ್ಬರಿ ಪಾರ್ಕ್, ಮಾರ್ಕೆಟ್ ಯಾರ್ಡ್ ಪೋಸ್ಟ್, ಪುಣೆ 411037, ಮಹಾರಾಷ್ಟ್ರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವ. ನಮಸ್ಕಾರಗಳು.